ஸ்ரீகுருப்பியோ நம. அப்ரமம் பங்கரஹிதம் அஜடம் யுவனம் சதா ஆனந்தத்தீர்த்தமத்லம் பஜேதாபத்ரயாபகம் மித்யா சித்தாந்த துத்வாந்த வித்வம்ஷ்ண விசக்ஷண ஜெதீர்த்தா கத்தனிர் பாசதாம் நோ ஹிருதம்பரே அர்த்திகல்பிதகல்பயம் பிரத்யத்தியதிகேசரே வியாசதீர்த்தகுரு பூயாத் அஸ்மதிஷ்டாக சித்தே தபோ வித்யா விரக்தியாதி சுக்னோகாகரானம் வாஜிராத குருநந்தி ஹை கிரீபதாஸ்யான் பூஜ்ய ராகவேந்திராய சித்தர்மதாய பசதாங்கல்பவருஷாய நம்தாம் காமதேனவே துருவாதித்வாந்த்ரவே வைஷ்ணவிந்தீவரேந்தவே ஸ்ரீ ராகவேந்து குருவே நமோ அச்சிந்தயாளவே ஆபாதமொழிபரியந்தம் குருணாம் ஆக்தும் ஸ்மரே தென விக்னா பிரஷ்யந்தி சித்தின் சமனோரதாக ஹரி ஓம் ஸ்ரீ குருப்பியோ நம. நாவு யுக்தி மல்லிகே அதரல்லி குணசௌரப அதரல்லி முதலனே பாகது நோட்தா பந்திதீவி. ஸோ இது ವೇದ ಅಪೌರುಷೇಯತ್ವ ಪ್ರಕರಣ ಅಂಥೇಳಿ. ಸೊ ಇದರಲ್ಲಿ ಒಟ್ಟಿಗೆ 131 ಶ್ಲೋಕಗಳಿವೆ. ಸೊ ನಾವು ಸುಮಾರಾಗಿ 127 25 26 ನೋಡ್ತಾ ಬಂದಿದ್ದೀವಿ. ಸೊ ಆಲ್ಮೋಸ್ಟ್ ಲಾಸ್ಟ್ ಪಾರ್ಟ್ ಆಫ್ ಅದು ಬಂದಿದ್ದೀವಿ. ಆದ್ದರಿಂದ ಇದು ವೇದ ಅಪೌರುಷೇಯತ್ವ ಅದನ್ನು ಯುಕ್ತಿ ರೂಪದಿಂದ ಹೇಗೆ ನೋಡುವುದು ಅನ್ನುವುದು. ಅಂದರೆ ಇದು ನಮಗೆ ಮನಸ್ಸಿಗೆ ಹತ್ತುವಂತೆ ವೇದ ಅಪೌರುಷೇಯವನ್ನು ನಾವು ಒಪ್ಪಲೇಬೇಕಾಗಿದೆ ಅಂಥೇಳಿ ಯುಕ್ತಿ ಮೂಲಕವಾಗಿ ಅದನ್ನು ನಾವು ಹೇಗೆ ಗ್ರಹಣ ಮಾಡುವುದು ಅನ್ನುವುದನ್ನು ಇಲ್ಲಿ ತೋರಿಸ್ಕೊಡ್ತಾ ಬಂದಿದ್ದಾರೆ. ಸೊ ಆದ್ದರಿಂದ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಇದನ್ನು ನೋಡಿದ್ದೀವಿ. ಸೊ ಐ ಥಿಂಕ್ ನೂರ 124 ಶ್ಲೋಕ ಅದು ನೋಡಿದ್ದೀವಿ. ಛಂದಸಿ ಅಯಸ್ಮಯಾದೀನಿ ಇತ್ಯಾದ್ಯೈ ಶಬ್ದಾನುಶಾಸ್ತಿಕೃತ್ ಅಮಾನಯದ್ಹಿ ಯತ್ ಮಾರ್ಗಂ ಮಾನಂ ಕಸ್ಯ ನ ಸಾ ಶ್ರುತಿ ಅಂಥೇಳಿ. ಇದು ಶಬ್ದಾನುಶಾಸ್ತಿಕೃತ್ ಅಂತ ಅಂದರೆ ಶಬ್ದಶಾಸ್ತ್ರ, ಅದು ವ್ಯಾಕರಣ ಶಾಸ್ತ್ರ. ಅದನ್ನು ಮಾಡಿರುವಂತಹ ಈಗ ಇವು ಎಲ್ಲ ಅಂದರೆ ವೇದಾಂಗಗಳು, ಇವು ಕೆಲವಕ್ಕೆ ಮಲ್ಟಿಪಲ್ ಆಥರ್ಸ್ ಇದ್ದಾರೆ. ಅಂದರೆ ಆ ವೇದಿಗ ಛಂದೋಶಾಸ್ತ್ರ ಅಂದರೆ ಛಂದೋಶಾಸ್ತ್ರವನ್ನು ಕೋಡಿಫೈ ಮಾಡಿದವರು, ಅಂದರೆ ಅಲ್ಲಿಂದ ಶುರು ಆಯಿತು ಅಂತಲ್ಲ. ಯಾಕಂದರೆ ಪಾಣಿನಿ ವ್ಯಾಕರಣ ಬರೆಯಲಿಕ್ಕೆ ಮುಂಚೆ ವ್ಯಾಕರಣ ಎಲ್ಲ ಇತ್ತು, ಅದನ್ನು ಕೋಡಿಫೈ ಇದ್ದ ವ್ಯಾಕರಣವನ್ನು ಇದು ಹೀಗಿದೆ ಅಂತ. ಯಾಕಂದರೆ ಅದಕ್ಕೆ ಮುಂಚೆ ಎಲ್ಲ ಅದನ್ನು ಮಾತಾಡ್ತಾ ಇದ್ರು, ಎಲ್ಲ ಕಾನ್ವರ್ಸೇಷನ್ ಆಗ್ತಾ ಇತ್ತು, ವ್ಯಾಕರಣಗಳೆಲ್ಲ ಫಾಲೋ ಮಾಡ್ತಾ ಇದ್ದರು, ಮಹಾವ್ಯಾಕರಣ ಇತ್ತು ಜನಗಳಿಗೆ. ಆದರೆ ಅದು ಎಲ್ಲರಿಗೂ ಅದು ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ, ಅದನ್ನು ಒಂದು ಕೋಡಿಫೈ ಮಾಡಬೇಕನ್ನುವ ಕಾರಣದಿಂದ ಪಾಣಿನಿ ಅವರು ವ್ಯಾಕರಣ ಈಗ ನಮಗಿರುವಂಥದ್ದು ಪಾಣಿನಿ ವ್ಯಾಕರಣ ಮುಂದೆ ಸಿಗುವಂಥದ್ದಾಗಿದೆ. ಸೊ ಅದೇ ವಿಧವಾಗಿ ಒಂದೊಂದು ಶಾಸ್ತ್ರ ಕೂಡ ಛಂದೋಶಾಸ್ತ್ರ ಕೂಡ ಅದಕ್ಕೆ ಬಹಳ ಜನ ಇದ್ದಾರೆ ಆಥರ್ಸ್. ಸೊ ಅವರವರು ಅದನ್ನು ಕೋಡಿಫೈ ಮಾಡಿ, ಯಾಕಂದರೆ ಅದಕ್ಕೆ ಮುಂಚೆ ಛಂದೋಶಾಸ್ತ್ರ ಎಲ್ಲ ಇತ್ತು, ಇವೆಲ್ಲ ವೇದಾಂಗಗಳು ಕೂಡ ಯಾವಾಗಿಂದ ಇರುವಂಥದ್ದು. ಆದ್ದರಿಂದ ಆ ವೇದಾಂಗಗಳನ್ನು ರಚನೆ ಅಂದರೆ ಅದನ್ನು ಕೋಡಿಫೈ ಮಾಡಿದ್ದಾರೆ. ಆದ್ದರಿಂದ ಕೋಡಿಫೈ ಮಾಡಿದ್ದೇ ಹೊರತು ಅದು ಆವಾಗೇ ಶುರು ಆಯಿತು ಅಂತ ಅಲ್ಲ. ಆದ್ದರಿಂದ ನಮಗೆ ಇದು ಪಾಣಿನಿ ವ್ಯಾಕರಣ ಬಹಳ ಇಂಪಾರ್ಟೆಂಟೇ ಆಗಿದೆ. ಆ ಪಾಣಿನಿ ವ್ಯಾಕರಣದಲ್ಲಿ ಪಾಣಿನಿ ಅವರೇ ಛಂದಸ್ ಪ್ರಯೋಗಗಳಿರುವಾಗ ಅಯಸ್ಮಯಾದಿ ಶಬ್ದಗಳು ಬಹುಳಂ ಛಂದಸ್ಸಿ ಛಂದಸಿ ಅಮಾಂಗ್ಯೋಗೇಪಿ ಅಂಥೇಳಿ ಅಲ್ಲಿ ಛಂದಸ್ಸು ಭಯತ ಅಂದರೆ ಕೆಲವು ವ್ಯಾಕರಣ ಸೂತ್ರಗಳಲ್ಲಿ ವೇದ ಪ್ರಯೋಗ ಯಾವುದಿದೋ ಆ ವೇದ ಪ್ರಯೋಗಗಳನ್ನು ಅವರು ಮುಟ್ಲಕ್ಕೆ ಹೋಗಲಿಲ್ಲ. ಅಂದರೆ ಏನಾಯಿತು, ತಾವು ಮುಟ್ಟದೇ ಇರುವಂತಹ ವ್ಯಾಕರಣ ಅಂಶಗಳು ಇದೆ ಅನ್ನುವುದು ಅವರೇ ಒಪ್ಪಿಕೊಂಡಂತಾಯಿತು. ನಾನು ಬರಿತಾ ಇರುವ ಈ ವ್ಯಾಕರಣ ಶಾಸ್ತ್ರ ಇದು ಪೂರ್ಣವಾಗಿ ಇರುವಂಥದ್ದಲ್ಲ, ಇದರಲ್ಲಿ ವೇದ ಪ್ರಯೋಗಗಳನ್ನು ನಾನು ಕೆಲವು ಪ್ರಯೋಗಗಳನ್ನು ಅದನ್ನು ನಿರ್ವಚನ ಮಾಡ್ತಾ ಇಲ್ಲ ಅಂಥೇಳಿ. ಯಾಕೆ ಅಂದರೆ ಅದು ಅನಾದಿಯಾಗಿ ಬರುವಂಥದ್ದು, ತುಂಬ ವಿಷಯಗಳಿವೆ. ಅನಂತಾವಯ ವೇದ ಅಂತೇಳಿ ಸಮುದ್ರ ಅಂತಿರುವುದು ಎಷ್ಟು ಅದನ್ನು ಬರೀಲಿಕ್ಕೆ ಆಗೋದಿಲ್ಲ, ಸಾಮಾನ್ಯ ಜನರಿಗೂ ಅದನ್ನು ಜೀರ್ಣಿಸ್ಕೊಳ್ಳೋಕ್ಕೂ ಆಗೋದಿಲ್ಲ ಅಂತ ಹೇಳಿ ಆ ವೇದಗಳವನ್ನು ಆ್ಯಸ್ ಇಟ್ ಈಸ್ ಪ್ರಮಾಣವಾಗಿ ಒಪ್ಕೊಂಡು ಬಿಟ್ಟಿದ್ದಾರೆ. ಇದೊಂದು ಪ್ರಮಾಣ ರೂಪಕ ಆಗಿರುವಂಥದ್ದು, ಅನಾದಿಯಾಗಿರುವಂಥದ್ದು ಅಂತ ಅವರೇ ಒಪ್ಪಿಕೊಂಡು ಬಿಟ್ಟಿದ್ದಾರೆ. ಆದ್ದರಿಂದ ಆ ವೇದ ಪ್ರಯೋಗಗಳು ಯಾವುದಿದೋ ಅವುಗಳನ್ನು ಒಪ್ಪಿಕೊಂಡು ಅಂಗೀಕಾರ ಮಾಡಿ ಪಾಣಿಯವರು ಮಾಡಿದ್ದಾರೆ. ಆದ್ದರಿಂದ ಇದನ್ನು ಯಾರು ಪ್ರಮಾಣ ಅಂತ ಒಪ್ಪುವುದಿಲ್ಲ ಅಂತ ಪ್ರಶ್ನಾರೂಪಕವಾಗಿ ಇದರ ಕೇಳ್ತಾರೆ ಎಂಫಸಿಸ್. ಯಾಕಂದರೆ ಹೂ ವಿಲ್ ನಾಟ್ ಆಕ್ಸೆಪ್ಟ್ ದಿಸ್ ಎಸ್ ಎ ಪ್ರಮಾಣ ಅಂತ ಕೇಳುವುದರ ಮೂಲಕ ಎವ್ರಿವನ್ ವಿಲ್ ಆಕ್ಸೆಪ್ಟ್ ಅಂತ. ಸೊ ಅಮಾನಯತ್ ಹಿ ಎನ್ ಮಾರ್ಗಂ, ಯಾವುದನ್ನು ಪ್ರಮಾಣವಾಗಿ ಅವರು ಸ್ವೀಕಾರ ಮಾಡಿದ್ದಾರೋ ಶಬ್ದವನ್ನು ಅನುಶಾಸನ ಮಾಡುವಂತಹ ಪಾಣಿನಿಯವರೇ ಮಾಡಿದ್ದಾರೆ. ಆದ್ದರಿಂದ ಇದು ಕಸ್ಯ ಸ ಶ್ರುತಿ ನ ಮಾನಂ, ಯಾರಿಗೆ ಆ ವೇದವು ಪ್ರಮಾಣವಾಗುವುದಿಲ್ಲ, ಎಲ್ಲರಿಗೂ ಪ್ರಮಾಣವಾಗತ್ತೆ ಅಂತ ಹೇಳಿ ಅದನ್ನು ಸ್ಪಷ್ಟೀಕರಣ ಮಾಡಿದ್ದಾರಲ್ಲಿ. ಆದ್ದರಿಂದ ನಾವು ವೇದದ ಪ್ರಾಮಾಣ್ಯವನ್ನು ಒಪ್ಪಬೇಕಾಗಿ ಬರುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯ, ತಸ್ಮಾತ್ ವೇದಾರ್ಥ ಕುಶಲೋ ವೇದಧರ್ಮಂ ಕಲಾವಪಿ ನ ವೇದಯೋ ವೇದ ಮಾರ್ಗಂ ನ ಸ ವೇದ ಶುಭಾಶುಭೇ ಅಂತ 125ನೇ ಶ್ಲೋಕ. ತಸ್ಮಾತ್ ಆ ಕಾರಣದಿಂದ, ಆ ಕಾರಣದಿಂದ ಅಂದರೆ ಯಾವ ಕಾರಣದಿಂದ, ಈ ಧರ್ಮಶಾಸನ ಮಾಡಿಬಿಟ್ಟಿದ್ದಾರೆ ಪಾಣ್ಯವರು ಆ ಕಾರಣದಿಂದ ಪ್ಲಸ್ ಇಲ್ಲ ತಸ್ಮಾತ್ ಅಂದರೆ ಮುಂದೆ ಹೇಳಿದ ಎಲ್ಲ ಕಾರಣಗಳಿಂದಲೂ ಕೂಡ, ಇಷ್ಟುವರೆಗೂ ಹೇಳಿದ ಎಲ್ಲ ಕಾರಣಗಳಿಂದ ಆಗಲ್ಲ, ಅದು ನಾವು ತಗೊಂಡಾಗ ತಸ್ಮಾದ್ ಆ ಕಾರಣಗಳಿಂದ ಅಂದರೆ ಜಸ್ಟ್ ರೆಫರಿಂಗ್ ಟು ದ ಪ್ರೀವಿಯಸ್ ವರ್ಸ್ ತಗೋಬೋದು, ಇಲ್ಲ ಇಷ್ಟುವರೆಗೂ ಹೇಳಿದ್ದೆಲ್ಲವನ್ನು ಕೂಡ ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಕಾರಣಗಳಿಂದ ವೇದಾರ್ಥ ಕುಶಲನಾದವನು. ಇಲ್ಲಿ ನೋಡ್ರಿ ಕಲಾವಪಿ ಅಂತ ಪ್ರಯೋಗ, ಅಂದರೆ ಕಲಿಯುಗದಲ್ಲಿ ಕೂಡ, ಕಲಿಯುಗದಲ್ಲಿ ಕೂಡ ಅಂದರೆ ಹೇಳುವುದು ಎರಡು, ಒಂದು ಜನಗಳಿಗೆ ಅಷ್ಟು ವೇದದ ಬಗ್ಗೆ ಪರಿಜ್ಞಾನ ಇಲ್ಲ, ಆದರೂ ಈ ಒಂದು ಪೀಪಲ್ ಆರ್ ನಾಟ್ ದಟ್ ಮಚ್ ಅವೇರ್ ಆಫ್, ಆದರೂ ಕೂಡ ಈ ಮಾತುಗಳು ಸತ್ಯ ಇಲ್ಲ. ಕಲಾವಪಿ ಕಲಿಯುಗದಲ್ಲಿ ಕೂಡ ಅಂತ ಹೇಳಿದರೆ ಇಲ್ಲಿ ತಿಳಿದವರು ಕಡಿಮೆ, ಜ್ಞಾನದ ಇದು ಕೂಡ ಅಂದರೆ ಅಷ್ಟು ಪ್ರಚಾರವಾಗಿ ಇಲ್ಲ, ಜ್ಞಾನ ಎಲ್ಲರಿಗೂ ಇದು ಸಿಗುವಂಥದ್ದಾಗಿಲ್ಲ. ಸ್ಟಿಲ್ ಏನಿದ್ದರೂ ಕೂಡ ಇನ್ ಸ್ಪೈಟ್ ಆಫ್ ಆಲ್ ದಟ್ ಕಲಿಯುಗದಲ್ಲಿ ಸಹ, ಈವನ್ ಇನ್ ಕಲಿಯುಗ, ಇಷ್ಟಿಷ್ಟು ಅಂದರೆ ಮಿಕ್ಕ ಯುಗಗಳಲ್ಲಿ ಭೇದಗಳನ್ನು ಒಪ್ಪುವುದು ಎಲ್ಲ ಇದೆ, ಕಲಿಯುಗದಲ್ಲಿ ಕೂಡ ಎಷ್ಟೊಂದು ನಾವು ಕೆಳಗೆ ಹೋದ ಧರ್ಮ ವೇದ ಶಾಸ್ತ್ರಗಳು ಎಷ್ಟು ಸ್ವಲ್ಪ ಕಡಿಮೆ ಆದರೂ ಸ್ಟಿಲ್ ಇದನ್ನು ನಾವು ಈ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು. ಏನು ಅಂತ ಹೇಳಿದರೆ ಇಲ್ಲಿ ಕೆಲವು ಶಬ್ದಗಳು ವೇದಾರ್ಥ ಕುಶಲಃ ಅನ್ನುವುದು ಒಂದು ಸ್ಟೇಟ್ಮೆಂಟ್ ತಗೊಂಡ್ರೆ, ಅಂದರೆ ಇದು ವೇದಾರ್ಥ ಕುಶಲನಾದವನು ಅನ್ನುವುದು. ವೇದ ಧರ್ಮಂ ನ ವೇದ, ಇಲ್ಲಿ ಯೋ ವೇದ ಧರ್ಮ ಹೇಗೆ ತಸ್ಮಾದ್ ವೇದಾರ್ಥ ಕುಶಲೋ ವೇದ ಧರ್ಮಂ ಕಲಾವಪಿ ಕಲಿಯುಗೇ ಅಪಿ ನ ವೇದ ಯೋ ನ ವೇದ, ಯಾರು ತಿಳಿದಿಲ್ಲವೋ ವೇದ ಮಾರ್ಗಂ ವೇದ ಮಾರ್ಗವನ್ನು ಸ ನ ವೇದ ಶುಭಾಶುಭೇ, ಅವನು ಶುಭ ಅಶುಭಗಳನ್ನು ತಿಳಿದಿಲ್ಲ. ಇಲ್ಲಿ ನೋಡಿದಾಗ ನಮಗೆ ವೇದ ಮಾರ್ಗವನ್ನು ಯಾರು ತಿಳಿದಿಲ್ಲವೋ ಅವನು ಶುಭ ಅಶುಭಗಳನ್ನು ತಿಳಿದಿಲ್ಲ ಅಂತ ಅಷ್ಟೇ ಅನಿಸುತ್ತೆ. ಆದರೆ ಅಷ್ಟೇ ಅಲ್ಲ, ಇಲ್ಲಿ ವೇದಾರ್ಥ ಕುಶಲ ಅನ್ನುವುದಂದರೆ ಅವನು ವೇದಾರ್ಥ ಕುಶಲ, ವೇದಾರ್ಥ ಕುಶಲ ಅಂದರೆ ವೇದಗಳ ಅರ್ಥಗಳನ್ನು ಚೆನ್ನಾಗಿ ತಿಳ್ಕೊಂಡವನು ಆಗ್ತಾನೆ ಅಂಥೇಳಿ. ಇಲ್ಲಿ ನಾ ಅನ್ನೋದು ಎರಡು ಸತಿ ಇದೆ, ನಾ ಪ್ರಯೋಗ, ನಾಲ್ಕು ಸ್ಟೇಟ್ಮೆಂಟ್ ಇಟ್ಕೊಳ್ರಿ, ಸ್ಟೇಟ್ಮೆಂಟ್ ಒನ್, ಸ್ಟೇಟ್ಮೆಂಟ್ ಟು, ಸ್ಟೇಟ್ಮೆಂಟ್ ತ್ರೀ, ಸ್ಟೇಟ್ಮೆಂಟ್ ಫೋರ್ ಅಂಥೇಳಿ. ಸ್ಟೇಟ್ಮೆಂಟ್ ಒನ್ ಏನು, ವೇದಾರ್ಥ ಕುಶಲನು ಆಗುತ್ತಾನೆ, ವೇದಾರ್ಥದಲ್ಲಿ ನಿಪುಣನಾಗ್ತಾನೆ. ವೇದ ಧರ್ಮಂ ವೇದ, ವೇದದ ಧರ್ಮವನ್ನು ಅಂದರೆ ವೇದದಲ್ಲಿ ಯಾವ ಯಾವ ಧರ್ಮ ಅಧರ್ಮಗಳನ್ನು ಹೇಳಿದ್ದಾರೆ ಅದನ್ನು ತಿಳಿದವನು ಆಗ್ತಾನೆ, ವೇದ ಧರ್ಮಂ ವೇದ. ವೇದ ಮಾರ್ಗಂ ವೇದ, ವೇದದ ಮಾರ್ಗವನ್ನು ಅಂದರೆ ವೇದದಲ್ಲಿ ತಿಳಿಸಿಕೊಟ್ಟಂತಹ ದಾರಿಯನ್ನು ತಿಳಿದವನು ಆಗ್ತಾನೆ, ವೇದ ಮಾರ್ಗಂ ವೇದ. ಶುಭಾಶುಭೇ ವೇದ, ಶುಭ ಅಶುಭಗಳನ್ನು, ಶುಭ ಅಶುಭಗಳಂದ್ರೆ ಏನು, ಪುಣ್ಯ ಪಾಪಗಳು, ಒಳ್ಳೆಯದು ಕೆಟ್ಟದ್ದು, ಇದು ಮಾಡತಕ್ಕದ್ದು ಇದು ಮಾಡಕೂಡದ್ದು ಅಂಥೇಳಿ, ಪ್ರೊಹಿಬಿಷನ್ಸ್ ಆ್ಯಂಡ್ ಪ್ರಿಸ್ಕ್ರಿಪ್ಷನ್ಸ್, ಪ್ರಿಸ್ಕ್ರಿಪ್ಷನ್ಸ್ ಆ್ಯಂಡ್ ಪ್ರೊಸ್ಕ್ರಿಪ್ಷನ್ಸ್, ಯಾವುದು ಮಾಡಬೇಕು ಯಾವುದು ಮಾಡಬಾರದು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಇದೆಲ್ಲವನ್ನು ತಿಳಿದವನು ಆಗ್ತಾನೆ ಅನ್ನುವ ನಾಲ್ಕು ಸ್ಟೇಟ್ಮೆಂಟ್ಸು. ಈ ನಾಲ್ಕು ಸ್ಟೇಟ್ಮೆಂಟ್ಸು ಒಟ್ಟಿಗೆ ಹೋಗುವಂಥದ್ದು, ಯಾವುದರ ಒಂದು ವಯೊಲೇಷನ್ ಮಾಡಿದರೂ ಮಿಕ್ಕ ಮೂರು ಕೂಡ ವಯೊಲೇಟ್ ಆಗತ್ತೆ. ಆದ್ದರಿಂದ ನಾ ಅನ್ನುವುದು ಯಾವುದಕ್ಕೂ ಒಂದಕ್ಕೆ ಇಟ್ಟುಕೊಂಡ್ರೆ, ಯೋ ನ ವೇದ, ಯಾರು ವೇದ, ಯೋ ವೇದ ಧರ್ಮಂ ನ ವೇದ ಸಹ ವೇದಾರ್ಥ ಕುಶಲಃ ನ ಭವತಿ, ಸಹ ವೇದ ಮಾರ್ಗಂ ನ ವೇದ ಸಹ ಶುಭಾಶುಭೇ ನ ವೇದ. ಅದೇ ವಿಧವಾಗಿ ಯೋ ವೇದ ಧರ್ಮಂ ನ ವೇದ ಸ, ಇವೆಲ್ಲ ಇಟ್ಕೊಳ್ಳೋದು, ಇಲ್ಲ ಯೋ ವೇದ ಮಾರ್ಗಂ ನ ವೇದ ಸ ವೇದಾರ್ಥ ಕುಶಲಃ ನ ಭವತಿ ಸ ವೇದ ಧರ್ಮಂ ನ ವೇದ ಸ ಶುಭಾಶುಭೇ ನ ವೇದ, ಇಲ್ಲ ಯೋ ಶುಭಾಶುಭೇ ನ ವೇದ ಸಹ ವೇದಾರ್ಥ ಕುಶಲಃ ನ ಭವತಿ ವೇದ ಧರ್ಮಂ ನ ವೇದ ವೇದ ಮಾರ್ಗಂ ನ ವೇದ. ಅಂದರೆ ಏನು, ಯಾರಾದರೆ ಇಲ್ಲಿ ನಾಲ್ಕು ಸ್ಟೇಟ್ಮೆಂಟ್ಸು, ಸ್ಟೇಟ್ಮೆಂಟ್ ಒನ್ನು ವೇದಾರ್ಥ ಕುಶಲನು ಅವನು ಆಗ್ತಾನೆ, ಯಾರು ಅಂದರೆ ಯಾರ ಬಗ್ಗೆ ನಾವು ಎನಿ ಪರ್ಸನ್ ಇನ್ ಜನರಲ್ ಇದು ರೆಫರ್ ಮಾಡೋ ಅವನು ಅಂದರೆ ಯಾರನ್ನು ರೆಫರ್ ಮಾಡ್ತಿದ್ದೇವೋ ಅವನು ವೇದಾರ್ಥದಲ್ಲಿ ಎಕ್ಸ್ಪರ್ಟ್ ನಿಪುಣನ ತಿಳಿದವನಾಗ್ತಾನೆ ಅದು ಸ್ಟೇಟ್ಮೆಂಟ್ ಒನ್. ಸ್ಟೇಟ್ಮೆಂಟ್ ಟು ವೇದದ ಧರ್ಮವನ್ನು ಅಂದರೆ ವೇದದಲ್ಲಿ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಹೇಳಿದ ವಿಷಯಗಳನ್ನು ವೇದ ಅಂದರೆ ವೇದ ಅನ್ನೋದು ವರ್ಬ್ ವೇದ ತಿಳಿದವನಾಗ್ತಾನೆ. ವೇದ ಮಾರ್ಗಂ ವೇದ ಅಂದರೆ ವೇದ ಮಾರ್ಗ ವೇದದಲ್ಲಿ ಹೇಗೆ ನಡ್ಕೋಬೇಕು ಏನು ಮಾಡಬೇಕು ಯಾವುದು ಶ್ರೇಯಸ್ಸು ಯಾವುದು ಪ್ರೇಯಸ್ಸು ಇದು ಮೋಕ್ಷ ಸಾಧಕ ಯಾವುದಾಗತ್ತೆ ಯಾವ ದಾರಿಯಲ್ಲಿ ಹೋಗಬೇಕು ಅಂತ ತಿಳಿಸಿಕೊಟ್ಟವನು ಅದನ್ನು ಆ ಮಾರ್ಗವನ್ನು ತಿಳಿದವನಾಗುತ್ತಾನೆ. ವೇದ ಮಾರ್ಗಂ ವೇದ ಅದು ಸ್ಟೇಟ್ಮೆಂಟ್ ತ್ರೀ. ಶುಭಾಶುಭೇ ವೇದ ಶುಭವನ್ನು ಅಶುಭವನ್ನು ತಿಳಿದವನಾಗುತ್ತಾನೆ ಸ್ಟೇಟ್ಮೆಂಟ್ ಫೋರ್. ಇವು ನಾಲ್ಕು ಯಾವಾಗಲೂ ಒಟ್ಟಿಗೆ ಹೋಗುವಂಥದ್ದು ಯಾವುದರ ಒಂದನ್ನು ವಯೊಲೇಟ್ ಮಾಡಿದರೂ ಮಿಕ್ಕ ಮೂರು ಆಟೋಮ್ಯಾಟಿಕ್ ಆಗಿ ವಯೊಲೇಟ್ ಆಗುತ್ತೆ. ಅಂದರೆ ವೇದಾರ್ಥ ಕುಶಲನಲ್ಲ ಅಂತ ಹೇಳಿದರೆ ಅವನು ವೇದ ಮಾರ್ಗ ವೇದ ಧರ್ಮವನ್ನು ತಿಳಿದಿಲ್ಲ ವೇದ ಮಾರ್ಗವನ್ನು ತಿಳಿದಿಲ್ಲ ವೇದದ ಶುಭ ಅಶುಭಗಳನ್ನು ತಿಳಿದಿಲ್ಲ. ಅಂದರೆ ಶುಭ ಅಶುಭಗಳಂದರೆ ಪುಣ್ಯ ಪಾಪ ಒಳ್ಳೆಯದು ಕೆಟ್ಟದು ಇದು ಮಾಡತಕ್ಕದ್ದು ಇದು ಮಾಡಕೂಡದ್ದು ಇದು ಒಳ್ಳೆಯದನ್ನು ಉಂಟು ಮಾಡುತ್ತೆ ಇದು ಕೆಡು ಉಂಟು ಮಾಡುತ್ತೆ ಅನ್ನುವ ಜ್ಞಾನ ಇಲ್ಲದವನಾಗ್ತಾನೆ. ಸೊ ಇಲ್ಲ ಯಾರಾದರೆ ಶುಭಾಶುಭಗಳನ್ನು ತಿಳಿದಿಲ್ಲವೋ ಅವನು ವೇದಾರ್ಥ ಕುಶಲನಾಗುವುದಿಲ್ಲ ವೇದ ಧರ್ಮವನ್ನು ತಿಳಿಯುವಲ್ಲ ವೇದ ಮಾರ್ಗವನ್ನು ತಿಳಿಯುವುದಲ್ಲ. ಸೊ ಇಫ್ ದೇ ಎನಿಥಿಂಗ್ ಗೋಸ್ ನೆಗೆಟಿವ್ ಫಾರ್ ಒನ್ ಆಫ್ ದಿಸ್ ಫೋರ್ ದ ನೆಗೆಟಿವ್ ವಿಲ್ ಗೋ ವಿತ್ ದ ರೆಸ್ಟ್ ಆಫ್ ದ ತ್ರೀ. ಈ ವಿಧವಾಗಿ ಈ ನಾಲ್ಕು ಒಟ್ಟಿಗೆ ಹೋಗುವಂಥದ್ದು ವೇದಾರ್ಥ ಕುಶಲನಾಗುವುದು ವೇದ ಧರ್ಮವನ್ನು ತಿಳಿಯುವುದು ವೇದ ಮಾರ್ಗವನ್ನು ತಿಳಿಯುವುದು ವೇದದಲ್ಲಿ ಶುಭ ಅಶುಭ ಯಾವುದು ಅನ್ನುವುದನ್ನು ತಿಳಿಯುವುದು ಈ ನಾಲ್ಕು ಒಟ್ಟಿಗೆ ಹೋಗುವಂಥದ್ದು. ಒಂದನ್ನು ವಯೊಲೇಟ್ ಮಾಡಿದರೂ ಒಂದು ಇಲ್ಲದೆ ಆದರೂ ಕೂಡ ಎಲ್ಲವೂ ಇಲ್ಲದೆ ಆಗತ್ತೆ ಮಿಕ್ಕ ಮೂರು ಕೂಡ ಇಲ್ಲದೆ ಆಗಿಬಿಡತ್ತೆ ಅನ್ನುವುದು ನಾವು ತಿಳಿಯಬೇಕಾದ ಅಂಶ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಅದು ಸ್ವಲ್ಪ ಯೋಚನೆ ಮಾಡಬೇಕು. ಸೊ ನಾಲ್ಕು ಸ್ಟೇಟ್ಮೆಂಟ್ಸು ಎನಿ ಸ್ಟೇಟ್ಮೆಂಟ್ ಇಸ್ ವಯೊಲೇಟೆಡ್ ದ ರೆಸ್ಟ್ ತ್ರೀ ವಿಲ್ ಗೆಟ್ ವಯೊಲೇಟೆಡ್ ಅದು ಸಿಂಪ್ಲಾಗಿ ಹೇಳಬೇಕಂದ್ರೆ. ಅದಾದ ಮೇಲೆ 126ನೇ ಶ್ಲೋಕ ವೈದಿಕೈ ಕಿಲ ಗಾಯತ್ರಿ ಮಂತ್ರಾದ್ಯೈ ಮಂತ್ರಿತೇಶವ ಅಸ್ತ್ರೀಭವಂತಿ ಸ್ಮ ರಾಜ್ಞಾಂ ಕಸ್ತಚ್ಛಾತ್ರಂ ನಮಾನಯೇತ್ ಅಂಥೇಳಿ. ಇಲ್ಲಿ ಒಂದು ಫಲದ ರೂಪ ಫಲವಾಗಿ ಸಿಗುವಂಥದ್ದು ಯಾವುದನ್ನು ಇಟ್ಟುಕೊಂಡು ಅದನ್ನು ಇಟ್ಟುಕೊಂಡು ಒಂದು ಅಸ್ತ್ರ ಪ್ರಯೋಗ ಮಾಡಿದಂತೆ ಒಂದನ್ನು ಹೇಳ್ತಾ ಇದ್ದಾರೆ. ಅಂದರೆ ವೈದಿಕೈಹಿ ಅಂತ ಹೇಳಿದರೆ ವೇದದಲ್ಲಿ ಹೇಳುವ ವೈದಿಕವಾಗಿರುವಂತಹ ವೇದದಲ್ಲಿ ವರ್ಣನೆ ಮಾಡಿರುವಂತಹ ಗಾಯತ್ರಿ ಮಂತ್ರಾದ್ಯೈಹಿ ಗಾಯತ್ರಿ ಮಂತ್ರ ಗಾಯಂತಂ ತ್ರಾಯತೇತಿ ಗಾಯತ್ರಿ ಅಂತೇಳಿ ಯಾರದನ್ನು ಹಾಡ್ತಾರೋ ಉಚ್ಚಾರಣೆ ಮಾಡ್ತಾರೋ ಜಪ ಮಾಡ್ತಾರೋ ಅವರನ್ನು ರಕ್ಷಣೆ ಮಾಡುತ್ತಾದ್ದರಿಂದ ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರದ ರಕ್ಷಾ ಬಹಳ ಕಡೆ ನಾವು ನೋಡ್ತೀವಿ. ಒಂದು ಪುರಾಣ ಇತಿಹಾಸಗಳಲ್ಲಿ ಕಾಣ್ತೀವಿ ವಸಿಷ್ಠ ವಿಶ್ವಾಮಿತ್ರರು ಅವರು ಋಷಿಗಳಾಗಲಿಕ್ಕೆ ಮುಂಚೆ ರಾಜನಾಗಿ ಇದ್ದಾಗ ವಸಿಷ್ಠರ ಜೊತೆಯಲ್ಲಿ ಯುದ್ಧ ಮಾಡುವುದು. ವಸಿಷ್ಠರು ಏನು ಆಯುಧಗಳಿಲ್ಲ ಏನಿಲ್ಲ ಕೇವಲ ತಮ್ಮ ಗಾಯತ್ರಿ ಮಂತ್ರದ ಶಕ್ತಿಯಿಂದಾಗಿ ಅವರು ವಿಶ್ವಾಮಿತ್ರನ ನಿರ್ವೀರ್ಯ ಮಾಡಿಬಿಡ್ತಾರೆ. ಆದ್ದರಿಂದ ಗಾಯತ್ರಿ ಮಂತ್ರದ ಪ್ರಭಾವ ಅಲ್ಲಿ ಬರುವುದು ಮಾತ್ರವಲ್ಲ ನಾವು ಕೂಡ ಜೀವನದಲ್ಲಿ ಬಹಳ ಜನಕ್ಕೆ ಅನುಭವ ಆಗಿರುತ್ತೆ. ಗಾಯತ್ರಿ ಮಂತ್ರ ಅದನ್ನು ಕಾಪಾಡುತ್ತೆ ಪರ್ಸನಲ್ ಲೈಫ್ನಲ್ಲಿ ಬಹಳ ಜನಕ್ಕೆ ಅನುಭವ ಆಗಿರುತ್ತೆ. ಸೊ ಆದ್ದರಿಂದ ಗಾಯತ್ರಿ ಮಂತ್ರ ಅತ್ಯಂತ ಶಕ್ತಿವಂತವಾದ ಮಂತ್ರವಾಗಿದೆ. ಅದು ನಿತ್ಯ ಮಾಡುವಂಥದ್ದು. ಆ ಗಾಯತ್ರಿ ಮಂತ್ರದ ಪ್ರಭಾವದಿಂದ ಜನರಿಗೆ ಒಳ್ಳೆಯದಾಗತ್ತೆ ಮನಃಶಾಂತಿ ಸಿಗತ್ತೆ ದುರ್ಘಟನೆಗಳು ಕೈಲಾದ ದೇವರು ಎಷ್ಟೆಷ್ಟು ತಪ್ಪಿಸ್ಬೇಕು ಅಷ್ಟು ತಪ್ಪಿಸ್ಕೊಡ್ತಾನೆ. ಪ್ರಾರಬ್ಧ ಇದ್ದರೂ ಕೂಡ ಅದನ್ನು ಉಪಮರ್ದ ಮಾಡ್ತಾನೆ ಭಗವಂತ. ಇಷ್ಟು ಒಂದು ಮಹತ್ವ ಇರುವಂಥದ್ದಾಗಿದೆ ಗಾಯತ್ರಿ ಮಂತ್ರ. ಅಂತಹ ಗಾಯತ್ರಿ ಮಂತ್ರ ಯಾವುದಿದೋ ಸೊ ವೈದಿಕೈ ಗಾಯತ್ರಿ ಮಂತ್ರಾದ್ಯೈ ಅದು ಮಂತ್ರಿತೇಶವ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ಮಂತ್ರಿತೇಶವ ಇಶು ಅಂದರೆ ಬಾಣ ಅಂತ ಶಂಭು ಶಂಭವ ಅಂತ ಹೇಳಿದ ಉಕಾರ ಅಂತ ಶಬ್ದ ಇಶು ಶಬ್ದ ಇಶು ಅಂದರೆ ಬಾಣ ಇಶವ ಅಂತ ಹೇಳಿದರೆ ಬಾಣಗಳು ಮಂತ್ರಿತೇಶವ ಅಂದರೆ ಅಭಿಮಂತ್ರಿಸಲ್ಪಟ್ಟಂತಹ ಬಾಣಗಳು. ಬಾಣಗಳು ಎರಡು ನೀವು ಶಸ್ತ್ರಾಸ್ತ್ರ ಅಂತ ಕೇಳ್ತೀರ ಶಸ್ತ್ರಗಳು ಅಸ್ತ್ರಗಳು ಅಂಥೇಳಿ. ಶಸ್ತ್ರ ಅಂತ ಹೇಳಿದರೆ ಸ್ಕಿಲ್ ಶಾರ್ಪ್ನೆಸ್ ಇರುತ್ತೆ ಶಾರ್ಪ್ ಆಗಿರುತ್ತೆ ಸ್ಕಿಲ್ ಮಾತ್ರ ಉಪಯೋಗಿಸಿ ಪ್ರಯೋಗ ಮಾಡುವುದು ಅದು ಅಭಿಮಂತ್ರಿತವಲ್ಲ. ಯಾವ ಮಂತ್ರವೂ ಇಲ್ಲದೆ ಪ್ರಯೋಗ ಮಾಡುವ ಬಾಣಗಳಿಗೆ ಶಸ್ತ್ರಗಳು ಅಂತ ಕರೀತಾರೆ ಅದಕ್ಕೆ ಶಸ್ತ್ರಾಸ್ತ್ರ ಅಂತೇಳಿ. ಅಸ್ತ್ರ ಅಂತ ಹೇಳಿದಾಗ ಯಾವುದೇ ಒಂದು ಮಂತ್ರದಿಂದ ಒಂದು ಮಂತ್ರವನ್ನು ಹಾಕಿ ಪ್ರಯೋಗ ಮಾಡಿದ ಬಾಣಕ್ಕೆ ಅಸ್ತ್ರ ಅಂತ ಕರೀತಾರೆ. ಅದಕ್ಕೆ ವರುಣಾಸ್ತ್ರ, ಬ್ರಹ್ಮಾಸ್ತ್ರ, ಅಗ್ನಿಯಸ್ತ್ರ, ಹೀಗೆ ಅಸ್ತ್ರ ಅಂತ ಪ್ರಯೋಗ ಮಾಡಿದಾಗ ಅದಕ್ಕೆ ಮುಂದೆ ಯಾವುದೋ ಒಂದು ದೇವತೆಯನ್ನು ನಾವು ಹೇಳ್ತಾರೆ ಇಂದ್ರಾಸ್ತ್ರ ಅಂತ. ಹೀಗೆ ಅಂದರೆ ಆ ಇಂದ್ರ ದೇವತೆಯನ್ನು ಅಭಿಮಂತ್ರಣ ಮಾಡಿ ಮಾಡಿದ್ರೆ ಅದು ಇಂದ್ರಾಸ್ತ್ರ ಆಗುತ್ತೆ, ಬ್ರಹ್ಮದೇವರನ್ನು ಅಭಿಮಂತ್ರ ಮಾಡಿ ಮಾಡಿದ್ರೆ ಅದು ಬ್ರಹ್ಮಾಸ್ತ್ರ ಆಗುತ್ತೆ. ಹಾಗೆ ಅಸ್ತ್ರ ಅನ್ನುವ ಶಬ್ದ ಮಂತ್ರಯುತವಾದ ಬಾಣಗಳು, ಅಭಿಮಂತ್ರಿಸಲ್ಪಟ್ಟಂತಹ ಬಾಣಗಳಿಗೆ ಅಸ್ತ್ರ ಅಂತ ಕರೀತಾರೆ. ಆದ್ದರಿಂದ ಈ ಗಾಯತ್ರಿ ಮಂತ್ರವೇ ಒಂದು ಬಾಣಗಳಂತೆ. ಸೊ ಗಾಯತ್ರಿ ಮಂತ್ರ ಆದ್ಯೈಹಿ ಅಂದರೆ ಗಾಯತ್ರಿ ಅಂದರೆ ಒಂದು ಮಂತ್ರ ಮಾತ್ರ ಅಲ್ಲ, ಮಂತ್ರಾದ್ಯೈಹಿ ಅಂತ ಹೇಳಿದ ಬಹುವಚನ ಪ್ರಯೋಗ ಮಾಡಿದ್ದಾರೆ. ಗಾಯತ್ರಿ ಮೊದಲಾದ ಮುಂತಾದಂಥ ಅನೇಕ ಮಂತ್ರಗಳು, ಬೇರೆ ಮಂತ್ರಗಳು ಕೂಡ ಬೇಕಾದಷ್ಟು ಮಂತ್ರಗಳಿವೆ. ಆ ಎಲ್ಲ ಮಂತ್ರಗಳು ನಾರಾಯಣ ಅಷ್ಟಾಕ್ಷರವಾಗಲಿ, ಅಷ್ಟಮಹಾಮಂತ್ರಗಳಂತ ಹೇಳುವಂತಹ ಅಷ್ಟಮಹಾಮಂತ್ರಗಳು ಅಷ್ಟೇ ಅಲ್ಲದೆ ಮಿಕ್ಕ ಮಂತ್ರಗಳು ಆಚಾರ್ಯರು ತಂತ್ರಸಾ ಸಂಘದಲ್ಲಿ ಮುಖ್ಯವಾದ ಮಂತ್ರಗಳನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ. ಆ ಅಷ್ಟು ಮಂತ್ರಗಳು ಅಷ್ಟೇ ಅಲ್ಲ, ಅನೇಕ ಹೇಳ್ತಾರೆ ಸಪ್ತಕೋಟಿ ಮಹಾಮಂತ್ರಗಳು ಅದೆಲ್ಲ ಪ್ರಯೋಗ ನೀವು ಕೇಳೇ ಇರ್ತೀರಾ. ಆದ್ದರಿಂದ ಅನೇಕ ಮಂತ್ರಗಳಿವೆ. ಈ ಮಂತ್ರಗಳಲ್ಲಿ ನಮ್ಮ ಅನುಭವಕ್ಕೆ ಬರುವಂಥದ್ದು ಕೆಲವು ಮಂತ್ರಗಳು. ಆದ್ದರಿಂದ ಈ ಮಂತ್ರಗಳೆಲ್ಲ ಕೂಡ ಆಗಿದೆ ಅಂತ ಹೇಳಿದರೆ ಅಭಿಮಂತ್ರ ಮಾಡುವಂತಹ ಬಾಣಗಳು ರಾಜ್ಞಾಂ ಅಂಥೇಳಿ, ರಾಜಂದಿರ ಅಂಥೇಳಿ, ರಾಜ್ಞ ಷಷ್ಠಿ ತತ್ಪುರುಷ ಬಹುವಚನ ಪ್ರಯೋಗ. ರಾಜ್ಞಾಂ ಅಂದರೆ ರಾಜರಿಗೆ, ಅಸ್ತ್ರೀಭವಂತಿ ಸ್ಮ ಅಂತೇಳಿ, ಅಸ್ತ್ರೀಭವಂತಿ ಸ್ಮ ರಾಜ್ಞಾ ಕಸ್ತಾತ್ರಂ ನಮಾನಯೇತಿ. ಹೇಗಾದರೆ ಜಸ್ಟ್ ಆಸ್ ಅಭಿಮಂತ್ರಿಸಲ್ಪಟ್ಟಂತಹ ಬಾಣಗಳು ಯಾವುದಿದೋ ಅವು ರಾಜರಿಗೆ ಅಸ್ತ್ರಗಳಾಗಿ ಅವರನ್ನು ಹೇಗೆ ಕಾಪಾಡುತ್ತೋ ಹಾಗೆ ಈ ವೇದ ಮಂತ್ರಗಳು ಕೂಡ ಇವು ಜನರನ್ನು ಯಾರದನ್ನು ಅನುಸಂಧಾನ ಮಾಡಿಕೊಳ್ತಾರೋ, ಯಾವುದರನ್ನು ಜಪ ಮಾಡ್ತಾರೋ ಅವರೆಲ್ಲರನ್ನು ಕೂಡ ಕಾಪಾಡುತ್ತೆ. ಮಂತ್ರಿಸಲ್ಪಟ್ಟ ಬಾಣಗಳು ರಾಜರಂದಿರನ್ನು ಹೇಗೆ ಕಾಪಾಡುತ್ತೋ ಹಾಗೆ ಗಾಯತ್ರಿ ಮಂತ್ರ ಮುಂತಾದ ಮಂತ್ರಗಳೆಲ್ಲವೂ ಕೂಡ ವೈದಿಕ ಮಂತ್ರಗಳು, ಜಪಿಸುವವರನ್ನು ರಕ್ಷಣೆ ಮಾಡುತ್ತೆ. ಆದ್ದರಿಂದ ಹೇಳ್ತಾರೆ ಕಹ ತತ್ ಕ್ಷಾತ್ರಂ ನ ಮಾನಯೇತ್ ಅಂಥೇಳಿ. ಸೊ ಕಿಲ ಅನ್ನುವುದು ಎಂಫಸೈಸು, ಕಿಲ ಅಂದರೆ ಅಲ್ವೇ, ಇಸ್ ಇಟ್ ನಾಟ್ ಅಂಥೇಳಿ, ಡೆಫಿನೆಟ್ಲಿ ಇಟ್ ಈಸ್ ಅಂತ, ಇನ್ಫ್ಯಾಕ್ಟ್ ಅಂತೀವಿ, ಆ ಥರ ಎಂಫಸೈಸ್ ಮಾಡ್ತೀವಿ ನೋಡ್ರಿ. ಅದಕ್ಕೆ ಕಿಲ, ಕಿಲ ಅಂದರೆ ಅಲ್ವಾ, ಡೆಫಿನೆಟ್ಲಿ ಅಲ್ವಾ, ಸಟನ್ಲಿ ಅಂತೀವಿ ನೋಡ್ರಿ, ಆ ತರಹ. ಸೊ ಗಾಯತ್ರಿ ಮಂತ್ರಾದ್ಯೈಹಿ ವೈದಿಕೈಹಿ ಮಂತ್ರಿತ ಇಷವ ರಾಜ್ಞಾಂ ಅಸ್ತ್ರೀಭವಂತಿ ಸ್ಮ ತತ್ ಕಾರಣಾತ್ ಕಹ ತಚ್ಛಾತ್ರಂ ನಮಾನಯೇತ್. ಯಾರು ಆ ಶಾಸ್ತ್ರ ಯಾವುದು ತಚ್ಛಾಸ್ತ್ರಂ ಅಂತ ಹೇಳಿದರೆ ಆ ಅಸ್ತ್ರ ಯಾವುದಿದೋ ಅಂದರೆ ಈ ಗಾಯತ್ರಿ ಮಂತ್ರ ಅನ್ನುವುದನ್ನು ಯಾರು ಶಾಸ್ತ್ರ ಇದು ತತ್ ಶಾಸ್ತ್ರಂ, ಶಾಸ್ತ್ರ ಅಂದರೆ ಶಾಸನಶಾಸ್ತ್ರ ಅಂತೇಳಿ, ವೇದಗಳು ಶಾಸನ ಮಾಡುತ್ತೆ, ಅದಕ್ಕೆ ವೇದಗಳನ್ನು ಶಾಸ್ತ್ರ ಅಂತಲೂ ಕರಿತೀವಿ. ಅದನ್ನು ವೇದಗಳನ್ನು ಶಾಸ್ತ್ರ ಅಂತ ಯಾಕೆ, ಶಾಸ್ತ್ರ ಎಲ್ಲವೂ ಕೂಡ ಪುರಾಣಗಳು ಶಾಸ್ತ್ರಗಳೇ, ವೇದಗಳು ಶಾಸ್ತ್ರಗಳೇ. ಶಾಸ್ತ್ರ ಅಂದರೆ ಶಬ್ದಕ್ಕೆ ಜನರಲ್ ಆಗಿ ಶಾಸನ ಮಾಡುವುದು, ಯಾವುದು ಆರ್ಡರ್ ಮಾಡುತ್ತೋ ಅದನ್ನು ಶಾಸ್ತ್ರ ಅಂತ ಕರೀತಾರೆ. ಆದ್ದರಿಂದ ತತ್ ಶಾಸ್ತ್ರಂ ಅಂತ ಹೇಳಿದಾಗ ಆ ವೇದ ಶಾಸ್ತ್ರವನ್ನು, ವೇದವೆನ್ನುವ ಶಾಸ್ತ್ರವನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಅದನ್ನು ಯಾಕೆ ಶಾಸ್ತ್ರ ಅಂತ ಇದ್ದಾರೆ ಅಂದರೆ ಶಾಸನ ಮಾಡುತ್ತೆ, ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳುತ್ತಾ, ಆದ್ದರಿಂದ ವೇದವನ್ನು ಶಾಸ್ತ್ರ ಅಂತ ಹೇಳಿದ್ದಾರೆ. ಸೊ ಆದ್ದರಿಂದ ಕಹ ಯಾರು ಈ ವೇದದ ಶಾಸ್ತ್ರವನ್ನು, ವೇದ ಎನ್ನುವ ಶಾಸ್ತ್ರವನ್ನು ನ ಮಾನಯೇತ್, ಪ್ರಮಾಣ, ಮಾನ ಅಂದರೆ ಪ್ರಮಾಣ, ನ ಮಾನಯೇತ್ ನ ಪ್ರಮಾಣಯೇ, ಇದು ಪ್ರಮಾಣ ಅಂತ ಯಾರು ಒಪ್ಪುವುದಿಲ್ಲ, ಎಲ್ಲರೂ ಇದನ್ನು ಪ್ರಮಾಣ ಅಂತ ಒಪ್ಪುತ್ತಾರೆ, ಇದನ್ನು ಇದಕ್ಕೆ ಎಲ್ಲರೂ ಪ್ರಮಾಣ ರೂಪದಿಂದ ಸ್ವೀಕಾರ ಮಾಡ್ತಾರೆ ಅಂತ ಅಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ 127ನೇ ಶ್ಲೋಕದಲ್ಲಿ ಯತ್ ಸ್ವಾಧ್ಯಾಯೈಹಿ ಕಿಲ ಅದ್ಯಾಪಿ ವ್ಯಾಧ್ಯಾಧ್ಯೈಹಿ ನ ಅಸ್ತ್ಯುಪದ್ರವ ಧರ್ಮಸ್ಯ ವೇದನಾದೇವ ಸ ವೇದೋ ನಾತ್ರ ಸಂಶಯ ಅಂತೇಳಿ. ಈಗ ನಿಮ್ಗೆಲ್ಲರಿಗೂ ಸ್ವಲ್ಪ ಅನುಭವ ಆಗೇ ಇರುತ್ತೆ, ನ್ಯೂಸ್ನಲ್ಲೆಲ್ಲ ಕೇಳ್ತಾ ಇದ್ದೀವಿ ಅದಾಗತ್ತೆ ಇದಾಗತ್ತೆ ಅಂಥೇಳಿ. ಸೊ ಆ ಕಾರಣದಿಂದ ಅನೇಕ ವಿಧವಾದ ಮಂತ್ರ ಜಪಗಳನ್ನು ಮಾಡುವುದು, ಹೋಮಾದಿಗಳನ್ನೆಲ್ಲ ಮಾಡ್ತಾ ಪ್ರಾರಬ್ಧದೆಲ್ಲ ಇದ್ದರೂ ಕೂಡ ನಾವೇನು ಮಾಡುವುದು, ನಮ್ಮ ಸಾಧನೆ, ಭಗವಂತ ಪ್ರೇರಣೆ ಕೊಟ್ಟು ನಮ್ಮಿಂದ ಅದನ್ನು ಮಾಡಿಸಿ ನಮಗೆ ಅದು ರಕ್ಷಣೆ ಕೊಡ್ತಾನೆ. ಯತ್ ಸ್ವಾಧ್ಯಾಯೈಹಿ ಯಾವ ಸ್ವ ಅಧ್ಯಾಯಗಳಿಂದ ಅಂದರೆ ವೇದಾದಿ ಜಪಗಳಿಂದ ಸ್ವಾಧ್ಯಾಯದಿಂದ ಅದ್ಯಾಪಿ. ಸೊ ಇಲ್ಲಿ ಕೂಡ ಕಿಲ ಶಬ್ದ ಪ್ರಯೋಗ ಮಾಡಿ, ಕಿಲ ಅನ್ನೋದು ಮತ್ತು ಎಂಫಸೈಸ್ ಮಾಡುವುದು. ಯತ್ ಸ್ವ ಅಧ್ಯಾಯೈಹಿ ಕಿಲ ಅದ್ಯ ಅಪಿ ವ್ಯಾಧಿ ಆದ್ಯೈಹಿ ನ ಅಸ್ತಿ ಉಪದ್ರವ ಅಂಥೇಳಿ. ಅಂದರೆ ವ್ಯಾಧಿಗಳು ಮುಂತ ಮತ್ತು ವ್ಯಾಧಿ ಆದಿ ಅಂತ ಎರಡು, ಆದಿಗಳು ಅನ್ನುವುದು ಮಾನಸಿಕ ರೋಗಗಳಿಗೆ ಆದಿಗಳು ಅಂತ ಇರ್ತಾರೆ, ಮೆಂಟಲ್ ಡಿಸೀಸಸ್, ಫಿಸಿಕಲ್ ಡಿಸೀಸಸ್ಗೆ ವ್ಯಾಧಿಗಳು ಅಂಥೇಳಿ ಎಕ್ಸ್ಟರ್ನಲ್ ಆಗಿ ಬರುವಂಥದ್ದು. ಸೊ ವ್ಯಾಧಿ ಆದ್ಯೈಹಿ ಮುಂತಾದವು ಅಂತ ಹೇಳಿದ್ರೆ ಮಾನಸಿಕ ರೋಗಗಳನ್ನು ಸಹಿತ ಅದು ಸರಿ ಮಾಡುತ್ತೆ. ಆದ್ದರಿಂದ ವ್ಯಾಧಿಗಳಾಗಲಿ ಆದಿಗಳಾಗಲಿ, ಸೊ ವ್ಯಾಧ್ಯಾದ್ಯೈಹಿ ವ್ಯಾಧಿಗಳು ಮುಂತಾದವು ರೋಗಾದಿಗಳಿಂದ ಅವೆಲ್ಲವೂ ಕೂಡ ಉಪದ್ರವ ನ ಅಸ್ತಿ ಕಿಲ, ಅದರಿಂದ ಯಾವ ತೊಂದರೆ ಪೀಡೆ ಕಷ್ಟ ನಷ್ಟಗಳು ದುಃಖಗಳು ಇತ್ಯಾದಿಗಳು ನ ಆಸ್ತಿ ಕಿಲ ನ ಅಸ್ತಿ ಕಿಲ ನಾಸ್ತಿ ಕಿಲ ನ ಅಸ್ತಿ ಕಿಲ ಇಲ್ಲದೇ ಹೋಗುತ್ತೋ. ಸ್ವಾಧ್ಯೇಹಿ ಕಿಲ ಅದ್ಯಾಪಿ ವ್ಯಾಧ್ಯಾದ್ಯೈಹಿ ನ ಅಸ್ತಿ ಉಪದ್ರವ ಧರ್ಮಸ್ಯ ವೇದ ನಾದ ಇವ ಸ ವೇದೋ ನಾತ್ರ ಸಂಶಯ ಅಂಥೇಳಿ ಇಲ್ಲಿ ಸಾರಿ ವೇದನಾತ್ ಏವ ಅದನ್ನು ವೇದನಾತ್ ಏವ ಸ ವೇದೋ ನಾತ್ರ ಸಂಶಯ ಅಂತ. ಧರ್ಮಸ್ಯ ವೇದನಾತ್ ಏವ ಸ ವೇದೋ ನಾತ್ರ ಸಂಶಯ ಅಂತೇಳಿ. ಸೊ ಧರ್ಮಸ್ಯ ವೇದನಾ ಅಂದರೆ ತಿಳಿಯುವುದು, ವೇದನ ಅನ್ನೋ ಶಬ್ದಕ್ಕೆ ತಿಳಿಯುವುದು, ವೇದನ ಅಂದರೆ ದುಃಖ ಪೀಡೆ ಅನ್ನುವ ಅರ್ಥವೂ ಹೊಂದಿದೆ. ಆದರೆ ಇಲ್ಲಿ ವೇದನಾ ಅನ್ನೋದು ತಿಳಿಯುವುದಕ್ಕೂ ವೇದನಾ ಅನ್ನುವ ಶಬ್ದ ಪ್ರಯೋಗ ಮಾಡ್ತಾರೆ. ಅದಕ್ಕೆ ವೇದನಾತ್ಯೇವ ಅಂದರೆ ತಿಳಿಯುವುದರಿಂದಲೇ, ಧರ್ಮಸ್ಯ ವೇದನಾತ್ಯೇವ ಧರ್ಮವನ್ನು ತಿಳಿಯುವುದರ ಮೂಲಕವಾಗಿಯೇ ನಮಗೆ ಸ ವೇದ ಅದು ವೇದ, ಅದಕ್ಕೆ ವೇದನಾದ್ ವೇದ ಅಂಥೇಳಿ. ವಿತ್ ಧಾತುವಿನಿಂದ ಬಂದದ್ದು, ವಿತ್ ಅಂದರೆ ಟು ನೋ ವಿತ್ ಧಾತುವು. ವಿತ್ ಧಾತುವಿನಿಂದ ಬಂದ ಶಬ್ದಗಳು ವೇದ ಒಂದು ವಿತ್ ಧಾತುವಿನಿಂದ ಬಂತು, ವೇದನ ಅನ್ನುವುದು ಕೂಡ ವಿತ್ ಧಾತುವಿನಿಂದ ಬಂದಿದೆ. ಸೊ ವೇದ ಅನ್ನುವುದು ವರ್ಬಲ್ ಫಾರ್ಮ್ ಕೂಡ ವಿತ್ ಧಾತುವಿನಿಂದ ಬಂದಿದೆ. ವೇತ್ತಿ ಅನ್ನುವ ಶಬ್ದ ನೀವು ಕೇಳೇ ಇರ್ತೀರ. ಸೊ ಆದ್ದರಿಂದ ಅದು ಕೂಡ ವಿತ್ ಧಾತುವಿನಿಂದ ಬಂದದ್ದೇ. ಸೊ ಆದ್ದರಿಂದ ಈ ವೇದನಾತ್ ಏವ ವೇದವನ್ನು ತಿಳಿಯುವುದರ ಮೂಲಕವಾಗಿಯೇ ಅದು ವೇದ ಅಂತ ಕರೆಯಲ್ಪಟ್ಟಿದೆ. ದಟ್ಸ್ ವೈ ಅತ್ರ ಈ ವಿಷಯದಲ್ಲಿ ನ ಸಂಶಯ ಯಾವ ಸಂಶಯ ಇರಬಾರದು. ಯಾಕಂದರೆ ಶಬ್ದದ ಅರ್ಥ ಪ್ಲಸ್ ಅದರ ಫಲ, ಈ ಮಂತ್ರ ಜಪಗಳು ಮಾಡುವುದರ ಮೂಲಕವಾಗಿ ಬರುವ ಫಲ, ಇವು ಎರಡೂ ಕೂಡ ನಾವು ತಿಳ್ಕೊಂಡು ಮಾಡುವಂಥದ್ದು. ಸೊ ಅರ್ಥಜ್ಞಾನವಿಲ್ಲದ ವೇದ ಜ್ಞಾನ ಅಷ್ಟು ಫಲದಾಯಕವಾಗೋದಿಲ್ಲ, ಅದು ಸ್ವಲ್ಪ ಅಲ್ಪ ಫಲ ಕೊಡುತ್ತೆ. ಆದರೆ ಅರ್ಥಜ್ಞಾನದ ಸಹಿತವಾಗಿ ವೇದವನ್ನು ತಿಳ್ಕೊಂಡಾಗ ಆ ಜಪಗಳು ಅವುಗಳ ಮೂಲಕವಾಗಿ ಬರುವ ಫಲ ಹೆಚ್ಚು, ಬಹಳ ಹೆಚ್ಚಾಗುತ್ತೆ ಫಲ. ಆದ್ದರಿಂದ ನಾವು ಅರ್ಥ ಅನುಸಂಧಾನದಿಂದ ಮಂತ್ರಾದಿಗಳ ಜಪವನ್ನು ಮಾಡಿದರೆ ಒಳ್ಳೆಯದು ಅಂತ ಹೇಳುವಂಥದ್ದು. ಆದ್ದರಿಂದ ಯತ್ ಸ್ವಾಧ್ಯಾಯೈಹಿ ಕಿಲ ಅದ್ಯಾಪಿ ವ್ಯಾಧ್ಯಾದ್ಯೈಹಿ ನ ಅಸ್ತಿ ಉಪದ್ರವ ಧರ್ಮಸ್ಯ ವೇದನಾತ್ ಏವ ಸ ವೇದ ನ ಅತ್ರ ಸಂಶಯ ಅಂಥೇಳಿ ಇದನ್ನು ಹೇಳಿ ಇಲ್ಲಿ ಒಂದು ಉದಾಹರಣೆಯನ್ನು ಕೂಡ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಶ್ಲೋಕದಲ್ಲಿ. ಸೊ 128ನೇ ಶ್ಲೋಕ ಇಲ್ಲಿ. ಸ್ವಬಂಧುಷು ಕೃತ ಸ್ನೇಹ ಸ್ಯಾಧಿರಾಗಾದಿ ದೋಷತಃ ಪಾಂಥೇಶು ಕೃತ ಸ್ನೇಹೋ ಧರ್ಮಂ ಶುತ್ವೈವ ತನ್ಮುಖಾತ್ ಅಂತೇಳಿ. ಧರ್ಮಂ ಶುತ್ವಾಯೇವ ಶುತ್ವೈವ ಅಂಥೇಳಿ. ಅಂದರೆ ನಾವು ನಮ್ಮ ಬಂಧುಗಳ ಮೇಲೆ, ಸ್ನೇಹಿತ ಬಂಧುಗಳಾಗಲಿ ರಿಲೇಟಿವ್ಸು ಕ್ಲೋಸ್ ಫ್ರೆಂಡ್ಸ್ ಅವರಿದ್ದರೆ ಅವ್ರ ಮೇಲೆ ತುಂಬ ಸ್ನೇಹ ಮಾಡ್ತೀವಿ. ಸ್ವಬಂಧುಷು ಕೃತ ಸ್ನೇಹ ಸ್ಯಾತ್ ಹಿ ರಾಗಾದಿ ದೋಷತ ಅನುರಾಗ ಅಟ್ಯಾಚ್ಮೆಂಟ್ ಇರುತ್ತೆ, ಅಭಿಮಾನ ಇರುತ್ತೆ. ಏ ನಮ್ಮವ್ರಿ ನಮ್ಮವ್ರಿ ಅಂತ ಅಭಿಮಾನ. ಆದ್ದರಿಂದ ಅದು ಸಹಜ, ಅದರಲ್ಲಿ ತಪ್ಪಿಲ್ಲ. ಆದರೆ ಒಂದೊಂದು ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಕೆಲವು ಜನಕ್ಕೆ ಅದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಬಂಧುಗಳೇನೋ ಹೇಳ್ತಾರೆ, ತಪ್ಪಾಗಿ ಹೇಳ್ತಾರೆ, ಅದು ತಪ್ಪನ್ನು ನಿಮ್ಗೆ ತೋರುತ್ತೆ. ಆದರೆ ಯು ವಿಲ್ ಬಿ ಆಸೋಲೇಟಿಂಗ್ ಆ ಮಾಡ. ಸೊ ಯಾರೋ ಒಬ್ಬನು ದಾರಿಯಲ್ಲಿ ಹೋಗೋನು, ಯಾರನ್ನು ಮೀಟ್ ಮಾಡ್ತೀರಾ, ಅವನು ಎಕ್ಸ್ಪ್ಲೈನ್ ಮಾಡಿ ಪಾಂಥೇಶು ಕೃತ ಸ್ನೇಹ ಧರ್ಮಂ ಶುತ್ವಾ ಏವ ತನ್ಮುಖ ಧರ್ಮಂ ಶುತ್ವಾ ಏವ, ಅವನು ಹೇಳಿದ್ದು ಮನಸ್ಸಿಗೆ ತುಂಬ ಹತ್ತತ್ತೆ. ಆವಾಗ ಅಯ್ಯೋ ನಮ್ಮವರೆಲ್ಲ ಇವ್ರು ಹೇಳಿದ್ದಾರೆ ಅದನ್ನೇ ಫಾಲೋ ಮಾಡೋಣ ಅಂತ ಅನಿಸೋದಿಲ್ಲ. ಅವನು ಹೇಳಿದ್ದು ನಮಗೆ ಬಹಳ ಒಳ್ಳೆಯದು ಉಂಟು ಮಾಡಿದರೆ ವಿ ಇಗ್ನೋರ್, ನಮ್ಮವರು ಹೇಳಿದ ಮಾತುಗಳನ್ನು ಕೂಡ ಇಗ್ನೋರ್ ಮಾಡಿಬಿಟ್ಟು ಅವರು ಹೇಳಿದ ಮಾತುಗಳನ್ನು ಕೇಳ್ತೀವಿ. ಯಾಕೆ ಅಂತ ಹೇಳಿದರೆ ಅವನು ಯಾರು ನ್ಯೂಟ್ರಲ್ ಆಗಿ, ಅವನಿಗೆ ಯಾವ ಪ್ರಯೋಜನವೂ ಸ್ವಪ್ರಯೋಜನ ಇಲ್ಲ, ನ್ಯೂಟ್ರಲ್ ಆಗಿದ್ದಾನೆ. ಅವನ ಮೇಲೆ ನಮಗೆ ಅವನು ಧರ್ಮವನ್ನು, ಸರಿಯಾದ ಧರ್ಮವನ್ನು ತಿಳಿಸಿಕೊಟ್ಟರೆ, ಅವನ ಮುಖದಿಂದ ನಾವು ಕೇಳಿದರೆ ಶುತ್ವಾ ಏವ ಅಲ್ಲಿ ಸ್ನೇಹ ಕೃತ ಪಾಂಥೇಶು ಅಂತ ದಾರಿಯಲ್ಲಿ ಹೋಗೋವನು, ಯಾರೋ ದಾರಿಯಲ್ಲಿ ಹೋಗೋವನು ಅವನ ಮೇಲೆ ಸ್ನೇಹ ಮಾಡ್ತೀವಿ. ಆದ್ದರಿಂದ ಇದು ಯಾಕೆ ಈ ಉದಾಹರಣೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಪೂರ್ವಾಗ್ರಹ ಇರಬಾರ್ದು ಅಂತೇಳಿ. ಅಂದರೆ ಈ ಬಂಧುಗಳ ಮೇಲೆ ಇರುವ ಯಾರೋ ಬಂಧು ಅಂದರೆ ಇಲ್ಲಿ ದೂರದ ಬಂಧುಗಳೇ ಇರಬಹುದು, ಯಾರೋ ಬಂಧುಗಳಿದ್ದಾಗ ಬಂಧ ಕಟ್ಟಾಕೋರು ಬಂಧುಗಳು, ಪೂರ್ವಾಗ್ರಹ ನಮ್ಮನ್ನು ಕಟ್ಟೆ ಹಾಕತ್ತೆ. ಏ ನಮ್ಮವ್ರು ಹೇಳಿದ್ರಿ, ನಮ್ಮ ಗುರುಗಳು ಹೇಳಿದ್ರು ಅಂತೇಳಿ. ಆದರೂ ಅನುಭಿಮಾನ, ಗುರುಗಳ ಅಭಿಮಾನ ಬರುವುದು ಸರಿ, ಆದರೆ ಅದನ್ನು ಮೊದಲು ನಾವು ಜೀರ್ಣ ಮಾಡಿಕೊಂಡು ಒಳ್ಳೆಯವರನ್ನು ತಿಳ್ಕೊಂಡು ಆ ನಿಷ್ಪಕ್ಷಪಾತ ಬುದ್ಧಿಯಿಂದ ಗುರುಗಳನ್ನು ಅರಿತವರಾಗಿ ಆ ಗುರುಗಳ ಹಿಂದೆ ಹೋದರೆ ಸರಿ. ಬಟ್ ಕೇವಲ ಬಂಧುಗಳು ಅಂತ ಅದರ ಮೂಲಕವಾಗಿ ಅಟ್ಯಾಚ್ಮೆಂಟ್ ಹೇಗೆ ಬೆಳೆಸ್ಕೋಬಾರದು, ಏ ನಮ್ಮವ್ರು ಹೇಳಿದ್ದರಿ ಅಂತ ಬ್ಲೈಂಡ್ ಅಟ್ಯಾಚ್ಮೆಂಟ್ ಇರಬಾರದು. ಬ್ಲೈಂಡ್ ಅಟ್ಯಾಚ್ಮೆಂಟ್ ಟು ರಿಲೇಟಿವ್ಸ್ ಹೇಗೆ ಸರಿಯಲ್ಲವೋ ಹಾಗೆ ಬ್ಲೈಂಡ್ ಅಟ್ಯಾಚ್ಮೆಂಟ್ ಟು ದೇರ್ ಓನ್ ಸ್ಕೂಲ್ ಸರಿಯಲ್ಲ. ಅದನ್ನು ಅನಲೈಸ್ ಮಾಡಿಕೊಂಡು ನಿಷ್ಪಕ್ಷಪಾತವಾಗಿ ನೋಡಿ ಇದು ಸರಿಯಾಗಿದೆ ಆದ್ದರಿಂದ ನಾನು ಮಾಡ್ತಾ ಇದ್ದೀನಿ ಅನ್ನುವ ಮನವರಿಕೆ ಬಂದು ಅದನ್ನು ಫಾಲೋ ಮಾಡಿದರೆ ದೆನ್ ದಟ್ ಈಸ್ ದ ರೈಟ್ ಥಿಂಗ್. ಅದು ಹೇಗೆ ಚೆನ್ನಾಗಿರುತ್ತೆ ಅಂತ ಹೇಳಿದರೆ ದಾರಿಯಲ್ಲಿ ಹೋಗುವವನು ಹೇಳಿದರೂ ಕೂಡ ಅವನು ಧರ್ಮ ಹೇಳಿದರೆ ಆದ್ದರಿಂದ ಧರ್ಮ ಹೇಳುವವನು ಸರಿಯಾದ ಗುರು, ಧಾರಣಾ ಧರ್ಮ ಅಂತೇಳಿ ಯಾವುದು ನಮಗೆ ಧಾರಣೆ ನಮ್ಮನ್ನು ಸಪೋರ್ಟ್ ಎತ್ತಿ ಹಿಡಿಯುವಂಥದ್ದಾಗಿದೋ ಅದು ನಮಗೆ ಒಳ್ಳೇದು ಉಂಟು ಮಾಡುತ್ತೆ. ಆದ್ದರಿಂದ ರಾಗ ಅಟ್ಯಾಚ್ಮೆಂಟ್ ಮೊದಲಾದಂತಹ ದೋಷಗಳಿಂದ ಕೂಡಿರುವಂಥದ್ದು ಬಂಧು ಪ್ರೇಮ. ಆದರೆ ದಾರಿಯಲ್ಲಿ ಹೋಗೋ ಅದೇ ದಾರಿಯಲ್ಲಿ ಹೋಗೋರು ಎಲ್ಲರ ಮಾತು ಕೇಳ್ರಿ ಅಂತ ಅರ್ಥ ಅಲ್ಲ. ಅದು ದಾರಿಯಲ್ಲಿ ಹೋಗುವವರು ಅವರು ಒಳ್ಳೆ ಸ್ನೇಹದಿಂದ ಪ್ರೀತಿಯಿಂದ ಅವರು ತಮ್ಮ ಮುಖದಿಂದ ಧರ್ಮವನ್ನು ಒಳ್ಳೆಯದನ್ನು ಹೇಳಿದರೆ ಅದನ್ನು ಕೇಳಿ ನಾವು ಕೇಳ್ತೀವಿ ಹೊತ್ತು ಬೇರೆ ಕಾರಣಗಳಿಂದಲ್ಲ. ಮತ್ತು ದಾರಿಯಲ್ಲಿ ಹೋಗೋನು ಬೇರೆ ಯಾವುದೋ ಕಾರಣಗಳಿಂದ ಕೇಳಬಾರದು, ಧರ್ಮವನ್ನು ಹೇಳ್ತಾ ಇದ್ದಾನೆ. ಆದ್ದರಿಂದ ವೇದಗಳು ಹಾಗಿದ್ದಂತೆ ನಾವು ಹೋಗ್ತಾ ವೇದಗಳು ಸಿಕ್ಕಿತ್ತು, ಆ ವೇದಗಳು ಸಿಕ್ಕಿದೆ ಇದು ಧರ್ಮವನ್ನು ಹೇಳುತ್ತೆ ಅಂತೇಳಿ ಅದು ಗಟ್ಟಿಯಾಗಿ ಹಿಡ್ಕೊಳ್ರಿ. ಸೊ ನಾನು ಯಾವುದೋ ವೇದಗಳಿಗೆ ವಿರುದ್ಧವಾಗಿರೋದೆಲ್ಲ ನಾನು ಮುಂಚೆ ಓದ್ತಾ ಇದ್ದೆ ಅಂದರೆ ಅವು ಎಲ್ಲವೂ ಬಂಧುಗಳಿದ್ದಂತೆ, ಅಂದರೆ ಕೆಡು ಮಾಡುವ ಬಂಧುಗಳು, ಅವರನ್ನು ಬಿಡಿಸ್ಕೋಬೇಕು ಅದನ್ನು ಬಿಡಿಸ್ಕೊಂಡು ನಾವು ಹೋಗಬೇಕು ಅಂಥೇಳಿ ಇಲ್ಲಿ ಒಂದು ಉದಾಹರಣೆ ಮೂಲಕವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಅದಾದ ಮೇಲೆ ತಥಾ ಸ್ವಸ್ವ ಕೃತೇ ಶಾಸ್ತ್ರೇ ಸರ್ವಸ್ಯ ಸ್ಯಾ ದುರಾಗ್ರಹ ಸರ್ವೈಹಿ ಅಕೃತ ಶಾಸ್ತ್ರೇಸ್ಮಿನ್ ಧರ್ಮಸಿದ್ಧ್ಯೈ ಪರಂವ್ರತಿ ಅಂಥೇಳಿ ಆ ಮುಂದಿನ ಶ್ಲೋಕ ಇದನ್ನು ನಾವು ಒಟ್ಟಿಗೆ ನೋಡುವಂಥದ್ದು. ಈ ವಿಧವಾಗಿ ಅವರವರು ಮಾಡಿದಂತಹ ಶಾಸ್ತ್ರಗಳು, ಅದಕ್ಕೆ ನಾನು ಆ ಉದಾಹರಣೆ ಯಾಕೆ ಕೊಟ್ಟಿದ್ದಾರೆ ಅಂದರೆ ಇದು ಅದನ್ನು ಎಲ್ಯಾಬ್ರೇಟ್ ಮಾಡ್ತಾ ಆ ದೃಷ್ಟಾಂತ ಕೊಡೋದಕ್ಕೆ ಇಲ್ಲಿ ಎಲ್ಯಾಬ್ರೇಟ್ ಮಾಡ್ತಾ ಇದ್ದಾರೆ. ಆ ವಿಧವಾಗಿ ಸ್ವಸ್ವ ಕೃತೆ ಶಾಸ್ತ್ರ ತಮ್ಮ ತಮ್ಮವರು ರಚಿತ ಮಾಡುತ್ತಾ, ತಾವೇ ರಚನೆ ಮಾಡಿದ್ದಿಲ್ಲ ತಮ್ಮವರು ರಚನೆ ಮಾಡಿರುವಂತಹ ಶಾಸ್ತ್ರಗಳಲ್ಲಿ ಸರ್ವಸ್ಯ ದುರಾಗ್ರಹ, ದುರಾಗ್ರಹ ಕೆಟ್ಟ ಆಗ್ರಹ, ಪೂರ್ವಾಗ್ರಹ ಅಂತೀವಿ, ದುರಾಗ್ರಹ ಪೂರ್ವಾಗ್ರಹ ಇವೆಲ್ಲ ಕೂಡ ಸರ್ವಸ್ಯ ಎಲ್ಲರೂ ಕೂಡ ಅದು ದುರಾಗ್ರಹ ಇರೋದು ಸಹಜ. ಆದರೆ ಅದನ್ನು ಓವರ್ಕಮ್ ಆಗಬೇಕು. ಸರ್ವೈಹಿ ಅಕೃತ ಶಾಸ್ತ್ರೇ ಅಸ್ಮಿನ್ ಧರ್ಮಸಿದ್ಧ್ಯೈಹಿ ಪರ. ಅದು ಯಾವುದಕ್ಕೆ ಹೋಗಬೇಕು ನೋಡ್ರಿ, ಯಾರೋ ದಾರಿಯಲ್ಲಿ ಹೋಗೋನಾದರೆ ಕಷ್ಟ. ಇದು ಧರ್ಮವನ್ನೇ ಬೋಧೆ ಮಾಡುವಂತಹ ಧರ್ಮಸಿದ್ಧ್ಯೈ ಧರ್ಮಸಿದ್ಧಿಗಾಗಿ ಬಂದಿರುವಂಥದ್ದು. ಸರ್ವೈಹಿ ಅಕೃತ ಶಾಸ್ತ್ರ ಯಾರು ಮಾಡಿದ್ದಲ್ಲ, ಅದು ಅಪೌರುಷಯವಾಗಿರುವುದರಿಂದ ಯಾರಿಗೂ ಸಂಬಂಧಪಟ್ಟದ್ದಲ್ಲ, ಯಾರ ಸೆಲ್ಫಿಶ್ನೆಸ್ಸಲ್ಲಿ ಬಂದಿದ್ದಲ್ಲ, ಯಾರು ಸ್ವಪ್ರಯೋಜನದಿಂದ ಮಾಡಿದ್ದೂ ಅಲ್ಲ. ಆದ್ದರಿಂದ ಸರ್ವೈಹಿ ಅಕೃತ ಶಾಸ್ತ್ರ ಎಲ್ಲರಿಂದಲೂ ಮಾಡಲ್ಪಡದೇ ಇರುವಂಥದ್ದು, ಅಪೌರುಷೇಯವಾಗಿರುವಂಥದ್ದು ಅಸ್ಮಿನ್ ಈ ವೇದಗಳಲ್ಲಿ ಪರಂವ್ರತಿ ಶ್ರೇಷ್ಠವಾದ ವ್ರತಿ ಭಕ್ತಿ ಪ್ರೇಮಗಳನ್ನು ನಾವು ಇಟ್ಕೋಬೇಕು. ಧರ್ಮಸಿದ್ಧಿ ಅದು ಧರ್ಮಕ್ಕೆ ಸಿದ್ಧಿಸುವಂಥದ್ದಾಗಿದೆ, ಅದರಲ್ಲಿರಬೇಕೆ ಹೊರತು ನಮ್ಮ ನಮ್ಮ ಶಾಸ್ತ್ರಗಳಲ್ಲಿ ದುರಾಗ್ರಹ ಮಾಡ್ತೀವಂತ ಹೋಗಬಾರ್ದು. ನಮ್ಮ ಶಾಸ್ತ್ರಗಳನ್ನು ನಾವು ಒಪ್ಪಬೇಕು ಯಾವಾಗ ವೇದಗಳಿಗೆ ಅನುಗುಣವಾಗಿ ಇದ್ದಾಗ ನಮ್ಮ ಶಾಸ್ತ್ರಗಳನ್ನು ಒಪ್ಪಬೇಕು, ವೇದ ವಿರುದ್ಧವಾಗಿ ಹೋಗಿ ನಮ್ಮ ಶಾಸ್ತ್ರಗಳಿಗೆ ಹೋಗಬಾರದು ಅಂಥೇಳಿ ಇಲ್ಲಿ ಅದನ್ನು ತಿಳಿಸಿಕೊಡ್ತಿದ್ದಾರೆ. ಸೊ ಇನ್ನೆಷ್ಟಿದೆ, ಇನ್ನೂ ಎರಡು ಮೂರು ಶ್ಲೋಕ ಇದೆ. ಸೊ ನಾವು ಅದನ್ನು ಬೇಕಂದರೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಇಲ್ಲಿಗೆ ನಾನು ಅದನ್ನು ನಿಲ್ಲಿಸ್ತೇನೆ, ಸೊ ದಟ್ ಕ್ವಶನ್ ಆನ್ಸರ್ಗೆ ಟೈಮ್ ಕೊಡೋಣ ಅಂತೇಳಿ. ಹರೇಶ್ ಶ್ರೀನಿವಾಸ, ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದ್ರಿ.